ಅಧ್ಯಾಯ 80. ಸುಧಾಮನಿಗೆ ಶ್ರೀಕೃಷ್ಣನ ಅನುಗ್ರಹ. ದೇವೋತ್ತಮ ಪರಮಪುರುಷನೂ ಎಲ್ಲ ಜೀವಿಗಳ ಪರಮಾತ್ಮನೂ ಆದ ಕೃಷ್ಣನಿಗೆ ಪ್ರತಿಯೊಬ್ಬರ ಹೃದಯದ ಭಾವನೆಗಳು ತಿಳಿದಿರುತ್ತವೆ. ಅವನಿಗೆ ಬ್ರಾಹ್ಮಣ ಭಕ್ತರಲ್ಲಿ ವಿಶೇಷ ಒಲವು. ಕೃಷ್ಣನಿಗೆ ಬ್ರಾಹ್ಮಣ್ಯ ದೇವ ಎಂದು ಹೆಸರು. ಎಂದರೆ ಬ್ರಾಹ್ಮಣರು ಅವನನ್ನು ಪೂಜಿಸುತ್ತಾರೆ ಎಂದರ್ಥ. ಆದುದರಿಂದ ದೇವೋತ್ತಮ ಪರಮಪುರುಷನಿಗೆ ಸಂಪೂರ್ಣವಾಗಿ ಶರಣಾದ ಭಕ್ತನು ಆಗಲೇ ಬ್ರಾಹ್ಮಣನ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಎಂದು ತಿಳಿದುಕೊಳ್ಳಬೇಕು. ಬ್ರಾಹ್ಮಣನಾಗದೆ ಯಾರೂ ಪರಬ್ರಹ್ಮನಾದ ಕೃಷ್ಣನನ್ನು ಬಳಿ ಸಾರಲಾರರು. ತನ್ನ ಭಕ್ತರ ಸಂಕಟವನ್ನು ಪರಿಹರಿಸುವುದರಲ್ಲಿ ಕೃಷ್ಣನಿಗೆ ವಿಶೇಷ ಕಾಳಜಿ. ಪರಿಶುದ್ಧ ಭಕ್ತರಿಗೆ ಅವನೊಬ್ಬನೇ ಆಶ್ರಯ. ಕೃಷ್ಣನು ಬಹು ಹೊತ್ತು ಸುಧಾಮ ವಿಪ್ರನೊಂದಿಗೆ ತಾವು ಒಟ್ಟಿಗೆ ಕಳೆದ ದಿನಗಳ ವಿಷಯವಾಗಿ ಮಾತನಾಡುತ್ತಿದ್ದನು. ಅನಂತರ ಬಹುಕಾಲದ ಸ್ನೇಹಿತನ ಸಹವಾಸವನ್ನು ಸವಿಯಲು ಅವನು ನಸುನಗುತ್ತಾ ಹೀಗೆಂದನು. ಪ್ರಿಯ ಗೆಳೆಯ, ನೀನು ನನಗಾಗಿ ಏನು ತಂದಿದ್ದೀಯೇ? ನಿನ್ನ ಹೆಂಡತಿಯು ನನಗಾಗಿ ರುಚಿಯಾದ ತಿಂಡಿಯನ್ನು ಕಳುಹಿಸಿದ್ದಾಳೆಯೇ? ತನ್ನ ಸ್ನೇಹಿತನೊಡನೆ ಮಾತನಾಡುತ್ತಾ ಕೃಷ್ಣನು ಅಪಾರ ಪ್ರೀತಿಯಿಂದ ನಸುನಗುತ್ತಾ ಅವನನ್ನು ನೋಡುತ್ತಿದ್ದನು. ಅವನು ಮುಂದುವರೆದು, ಪ್ರಿಯ ಗೆಳೆಯ, ನೀನು ನಿನ್ನ ಮನೆಯಿಂದ ನನಗಾಗಿ ಏನಾದರೂ ಉಡುಗೊರೆಯನ್ನು ತಂದಿರಲೇಬೇಕು ಎಂದನು. ಕೃಷ್ಣನು ತಿನ್ನುವುದಕ್ಕೆ ಯೋಗ್ಯವಲ್ಲದ ಯಹ್ ಕಶ್ಚಿತ್ ಅವಲಕ್ಕಿಯನ್ನು ಕೊಡಲು ತಂದಿದ್ದ ಸುಧಾಮನು ಹಿಂಜರಿಯುತ್ತಿದ್ದಾನೆ ಎಂದು ಕೃಷ್ಣನಿಗೆ ತಿಳಿಯಿತು. ಸುಧಾಮ ವಿಪ್ರನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಪ್ರಭುವು ಹೀಗೆಂದನು. ಪ್ರಿಯ ಗೆಳೆಯ, ಖಂಡಿತವಾಗಿಯೂ ನನಗೆ ಯಾವುದರ ಅಗತ್ಯವೂ ಇಲ್ಲ. ಆದರೆ ನನ್ನ ಭಕ್ತನು ಅಲ್ಪ ಕಾಣಿಕೆಯನ್ನಾದರೂ ಪ್ರೀತಿಯಿಂದ ತೆಗೆದುಕೊಂಡು ಬಂದರೆ ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಭಕ್ತನಲ್ಲದ ಮನುಷ್ಯನು ಬಹುಮೌಲಿಕವಾದ ವಸ್ತುಗಳನ್ನು ಅರ್ಪಿಸಿದರೂ ಅವುಗಳನ್ನು ಸ್ವೀಕರಿಸಲು ನನಗಿಷ್ಟವಿಲ್ಲ. ಭಕ್ತಿ ಮತ್ತು ಪ್ರೀತಿಗಳಿಂದ ಅರ್ಪಿಸಿದ ವಸ್ತುಗಳನ್ನು ಮಾತ್ರ ನಾನು ಸ್ವೀಕರಿಸುತ್ತೇನೆ. ಇಲ್ಲವಾದರೆ ಅವು ಎಷ್ಟು ಬೆಲೆ ಬಾಳುತ್ತಿದ್ದರೂ ನಾನು ಅವುಗಳನ್ನು ತೆಗೆದುಕೊಳ್ಳುವುದಿಲ್ಲ. ನಿರ್ಮಲ ಮನಸ್ಸಿನ ನನ್ನ ಭಕ್ತನು ಒಂದು ಹೂವು, ಒಂದು ಎಲೆಯ ಸಣ್ಣ ತುಂಡು, ಒಂದಿಷ್ಟು ನೀರು, ಯಾವುದೇ ಅಲ್ಪ ವಸ್ತುವನ್ನಾದರೂ ಭಕ್ತಿಪೂರ್ವಕ ಪ್ರೀತಿಯಿಂದ ತುಂಬಿಕೊಟ್ಟರೆ ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸುವುದು ಮಾತ್ರವಲ್ಲ, ಬಹು ಸಂತೋಷದಿಂದ ತಿನ್ನುತ್ತೇನೆ. ಸುಧಾಮ ವಿಪ್ರನು ಮನೆಯಿಂದ ತಂದಿದ್ದ ಅವಲಕ್ಕಿಯನ್ನು ತಾನು ಸಂತೋಷದಿಂದ ಸ್ವೀಕರಿಸುವುದಾಗಿ ಕೃಷ್ಣನು ಆಶ್ವಾಸನೆಯನ್ನು ನೀಡಿದರೂ ಬಹು ಸಂಕೋಚ ಪಟ್ಟುಕೊಂಡ ಸುಧಾಮ ವಿಪ್ರನು ಅದನ್ನು ಪ್ರಭುವಿಗೆ ಕೊಡಲು ಹಿಂಜರಿದನು. ಕೃಷ್ಣನಿಗೆ ಇಂತಹ ಕ್ಷದ್ರ ಪದಾರ್ಥವನ್ನು ನಾನು ಹೇಗೆ ಕೊಡಲಿ ಎಂದು ಯೋಚಿಸಿ ಅವನು ತಲೆಯನ್ನು ತಗ್ಗಿಸಿದನು. ಪರಮಾತ್ಮನಾದ ಕೃಷ್ಣನಿಗೆ ಪ್ರತಿಯೊಬ್ಬರ ಹೃದಯದಲ್ಲಿನ ಭಾವನೆಗಳು ತಿಳಿಯುತ್ತವೆ. ಅವನಿಗೆ ಪ್ರತಿಯೊಬ್ಬರ ಸಂಕಲ್ಪ ಮತ್ತು ಪ್ರತಿಯೊಬ್ಬರ ಅಗತ್ಯಗಳು ತಿಳಿದಿರುತ್ತವೆ. ಆದುದರಿಂದ ಅವನಿಗೆ ಸುಧಾಮ ವಿಪ್ರನು ತನ್ನ ಬಳಿಗೆ ಏಕೆ ಬಂದ ಎನ್ನುವುದೂ ತಿಳಿದಿತ್ತು. ಕಡುದಾರಿದ್ರ್ಯದಿಂದ ಕಷ್ಟಪಟ್ಟು ತನ್ನ ಹೆಂಡತಿಯ ವಿನಂತಿಯಂತೆ ಅವನು ಬಂದಿದ್ದ ಎನ್ನುವುದೂ ತಿಳಿದಿತ್ತು. ಸುಧಾಮನನ್ನು ತನ್ನ ಬಹುಪ್ರೀತಿಯ ಗೆಳೆಯನೆಂದು ಭಾವಿಸಿದ ಕೃಷ್ಣನು ಪ್ರಾಪಂಚಿಕ ಲಾಭದ ಆಸೆಯ ಲೇಪವಿಲ್ಲದ ಸ್ನೇಹಿತ ಅವನು ಎಂದು ಅರ್ಥ ಮಾಡಿಕೊಂಡಿದ್ದ. ಕೃಷ್ಣನು, ಸುಧಾಮನು ನನ್ನಿಂದ ಏನನ್ನೂ ಬೇಡಲು ಬಂದಿಲ್ಲ, ಆದರೆ ತನ್ನ ಹೆಂಡತಿಯ ಪ್ರಾರ್ಥನೆಯನ್ನು ಮನ್ನಿಸಿ ಅವಳನ್ನು ಸಂತೋಷಪಡಿಸುವುದಕ್ಕಾಗಿಯೇ ಬಂದಿದ್ದಾನೆ ಎಂದು ಯೋಚಿಸಿದ. ಆದುದರಿಂದ ಕೃಷ್ಣನು ಸ್ವರ್ಗಲೋಕದ ಅರಸನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲದಷ್ಟು ಶ್ರೀಮಂತಿಕೆಯನ್ನು ಸುಧಾಮನಿಗೆ ಕೊಡಲು ನಿರ್ಧರಿಸಿದನು. ಅನಂತರ ಅವನು ಬಡಬ್ರಾಹ್ಮಣನ ಹೆಗಲಿನಿಂದ ಜೋತು ಬಿದ್ದಿದ್ದ ಅವಲಕ್ಕಿಯ ಪೊಟ್ಟಣವನ್ನು ಕಿತ್ತುಕೊಂಡನು. ಅದನ್ನು ಸುಧಾಮನು ತನ್ನ ಶಲ್ಯದ ಒಂದು ಮೂಲೆಯಲ್ಲಿ ಕಟ್ಟಿದ್ದನು. ಕೃಷ್ಣನು, ಏನಿದು ಪ್ರಿಯ ಸ್ನೇಹಿತ, ನೀನು ನನಗಾಗಿ ಸೊಗಸಾದ ರುಚಿಯಾದ ಅವಲಕ್ಕಿಯನ್ನು ತಂದಿದ್ದೀಯೇ ಎಂದನು. ಇಷ್ಟು ಅವಲಕ್ಕಿಯು ನನ್ನನ್ನು ಮಾತ್ರವಲ್ಲ ಇಡೀ ಸೃಷ್ಟಿಯನ್ನು ತೃಪ್ತಿಪಡಿಸುತ್ತದೆ ಎಂದು ನನಗೆ ತೋರುತ್ತದೆ ಎಂದು ಹೇಳಿ ಸುಧಾಮನಿಗೆ ಪ್ರೋತ್ಸಾಹ ಕೊಟ್ಟನು. ಎಲ್ಲದರ ಮೂಲವು ಕೃಷ್ಣನೇ, ಆದದ್ದರಿಂದ ಅವನು ಇಡೀ ಸೃಷ್ಟಿಯ ಬೇರು ಎಂದು ಇಲ್ಲಿ ಅರ್ಥವಾಗುತ್ತದೆ. ಮರದ ಬೇರಿಗೆ ನೀರನ್ನು ಹಾಕಿದರೆ ಅದು ಮರದ ಪ್ರತಿಯೊಂದು ಭಾಗಕ್ಕೂ ಹೋಗುತ್ತದೆ. ಹಾಗೆಯೇ ಕೃಷ್ಣನಿಗೆ ಏನನ್ನು ಅರ್ಪಿಸಿದರೂ ಅಥವಾ ಅವನಿಗಾಗಿ ಏನನ್ನು ಮಾಡಿದರೂ ಅದು ಪ್ರತಿಯೊಬ್ಬರ ಅತ್ಯಂತ ಹೆಚ್ಚು ಒಳಿತಿಗಾಗಿ ಎಂದು ಭಾವಿಸಬೇಕು. ಏಕೆಂದರೆ ಇಂತಹ ಕಾಣಿಕೆಯ ಲಾಭವು ಇಡೀ ಸೃಷ್ಟಿಯಲ್ಲಿ ಹಂಚಿ ಹೋಗುತ್ತದೆ. ಕೃಷ್ಣನಲ್ಲಿರುವ ಪ್ರೀತಿಯು ಎಲ್ಲ ಜೀವಿಗಳಲ್ಲಿ ಹಂಚಿ ಹೋಗುತ್ತದೆ. ಕೃಷ್ಣನು ಸುಧಾಮ ವಿಪ್ರನೊಂದಿಗೆ ಮಾತನಾಡುತ್ತಾ ಅವನ ಗಂಟಿನಿಂದ ಒಂದು ಹಿಡಿ ಅವಲಕ್ಕಿಯನ್ನು ತಿಂದನು. ಅವನು ಎರಡನೆಯ ಹಿಡಿಯನ್ನು ತಿನ್ನುವುದರಲ್ಲಿದ್ದಾಗ ಸಿರಿದೇವಿಯಾದ ರುಕ್ಮಿಣೀ ದೇವಿಯೇ ಸ್ವತಃ ಅವನ ಕೈಯನ್ನು ಹಿಡಿದುಕೊಂಡು ಅವನನ್ನು ತಡೆದಳು. ಕೃಷ್ಣನ ಕೈಯನ್ನು ಸ್ಪರ್ಶಿಸಿ, ರುಕ್ಮಿಣಿಯು, ಪ್ರಿಯ ಪ್ರಭುವೇ, ಈ ಒಂದು ಹಿಡಿ ಅವಲಕ್ಕಿಯು ಇದನ್ನು ಕೊಟ್ಟವನನ್ನು ಈ ಜನ್ಮದಲ್ಲಿಯೂ ಮುಂದಿನ ಜನ್ಮದಲ್ಲಿಯೂ ಶ್ರೀಮಂತನನ್ನಾಗಿ ಮಾಡುತ್ತದೆ. ಪ್ರಿಯ ಪ್ರಭುವೇ, ನಿನ್ನ ಭಕ್ತರಲ್ಲಿ ನಿನ್ನ ಕರುಣೆ ಎಷ್ಟೆಂದರೆ ಈ ಒಂದು ಹಿಡಿ ಅವಲಕ್ಕಿಯು ನಿನಗೆ ಬಹು ಸಂತೋಷವನ್ನು ಕೊಡುತ್ತದೆ. ನಿನ್ನ ಸಂತೋಷವು ಭಕ್ತನಿಗೆ ಈ ಜನ್ಮದಲ್ಲಿಯೂ ಮುಂದಿನ ಜನ್ಮದಲ್ಲಿಯೂ ಶ್ರೀಮಂತಿಕೆಯ ಭರವಸೆಯನ್ನು ಕೊಡುತ್ತದೆ ಎಂದಳು. ಕೃಷ್ಣನಿಗೆ ಪ್ರೀತಿ ಭಕ್ತಿಗಳಿಂದ ಭಕ್ತನು ಆಹಾರವನ್ನು ಸಮರ್ಪಿಸಿ ಕೃಷ್ಣನು ಸಂತೋಷಪಟ್ಟು ಅದನ್ನು ಸ್ವೀಕರಿಸಿದಾಗ ಸಿರಿದೇವಿಯಾದ ರುಕ್ಮಿಣೀ ದೇವಿಯು ಎಷ್ಟು ಅಭಾರಿಯಾಗುತ್ತಾಳೆ ಎಂದರೆ ಭಕ್ತನ ಮನೆಯನ್ನು ಪ್ರಪಂಚದ ಅತ್ಯಂತ ಶ್ರೀಮಂತ ಮನೆಯನ್ನಾಗಿ ಮಾಡಲು ಅವಳೇ ಅಲ್ಲಿಗೆ ಹೋಗಬೇಕಾಗುತ್ತದೆ. ನಾರಾಯಣನಿಗೆ ಸಮೃದ್ಧಿಯಾಗಿ ನೈವೇದ್ಯವನ್ನು ಮಾಡಿದರೆ ಸಿರಿದೇವಿಯಾದ ಲಕ್ಷ್ಮಿಯು ತಂತಾನೇ ಅರ್ಪಿಸಿದವನ ಮನೆಯಲ್ಲಿ ಅತಿಥಿಯಾಗುತ್ತಾಳೆ ಎಂದರೆ ಅವನ ಮನೆಯು ಶ್ರೀಮಂತವಾಗುತ್ತದೆ. ಬ್ರಾಹ್ಮಣ ವಿದ್ವಾಂಸನಾದ ಸುಧಾಮನು ಆ ರಾತ್ರಿಯನ್ನು ಕೃಷ್ಣನ ಮನೆಯಲ್ಲಿ ಕಳೆದನು. ಅಲ್ಲಿದ್ದಾಗ ಅವನಿಗೆ ತಾನು ವೈಕುಂಠ ಲೋಕದಲ್ಲಿದ್ದೇನೆ ಎನ್ನಿಸಿತು. ವಾಸ್ತವವಾಗಿ ಅವನು ವೈಕುಂಠದಲ್ಲೇ ಇದ್ದನು. ಏಕೆಂದರೆ ಆದಿನಾರಾಯಣನಾದ ಕೃಷ್ಣನು ಸಿರಿದೇವಿಯಾದ ರುಕ್ಮಿಣೀ ದೇವಿಯು ಇರುವ ಸ್ಥಳವು ಆಧ್ಯಾತ್ಮಿಕ ಲೋಕವಾದ ವೈಕುಂಠ ಲೋಕಕ್ಕಿಂತ ಭಿನ್ನವಲ್ಲ. ಬ್ರಾಹ್ಮಣ ವಿದ್ವಾಂಸನಾದ ಸುಧಾಮನು ಕೃಷ್ಣನ ಅರಮನೆಯಲ್ಲಿದ್ದಾಗ ಕೃಷ್ಣನಿಂದ ಗಣನೀಯವಾದದ್ದು ಏನೂ ದೊರೆತಂತೆ ಕಾಣಲಿಲ್ಲ. ಆದರೂ ಅವನು ಕೃಷ್ಣನಿಂದ ಏನನ್ನೂ ಬೇಡಲಿಲ್ಲ. ಮರುದಿನ ಅವನು ಮನೆಗೆ ಹೊರಟನು. ದಾರಿಯುದ್ದಕ್ಕೂ ಕೃಷ್ಣನು ತನ್ನನ್ನು ಬರಮಾಡಿಕೊಂಡ ರೀತಿಯನ್ನೇ ಕುರಿತು ಯೋಚಿಸುತ್ತಿದ್ದನು. ಹೀಗೆ ಅವನು ದಿವ್ಯಾನಂದದಲ್ಲಿ ಮೈಮರೆತನು. ಮನೆಯನ್ನು ತಲುಪುವವರೆಗೂ ಅವನು ಕೃಷ್ಣನ ರೀತಿಗಳನ್ನೇ ಸ್ಮರಿಸಿಕೊಳ್ಳುತ್ತಿದ್ದನು. ಪ್ರಭುವನ್ನು ನೋಡಿದುದರಿಂದ ಅವನಿಗೆ ಬಹು ಸಂತೋಷವಾಗಿತ್ತು. ಬ್ರಾಹ್ಮಣನು ಹೀಗೆ ಯೋಚಿಸಿದನು. ಬ್ರಾಹ್ಮಣರಲ್ಲಿ ಬಹು ವಿಶ್ವಾಸವಿರುವ ಕೃಷ್ಣನನ್ನು ನೋಡುವುದೇ ಒಂದು ಸಂತೋಷ. ಬ್ರಾಹ್ಮಣ ಸಂಸ್ಕೃತಿ ಎಂದರೆ ಅವನಿಗೆ ಎಷ್ಟೊಂದು ಪ್ರೀತಿ. ಅವನೇ ಪರಬ್ರಹ್ಮನ್. ಆದರೂ ಅವನು ಬ್ರಾಹ್ಮಣರಲ್ಲಿ ವಿಶ್ವಾಸದಿಂದ ನಡೆದುಕೊಳ್ಳುತ್ತಾನೆ. ಅವನು ಸಿರಿದೇವಿಯನ್ನು ಬಿಟ್ಟು ಬೇರೆ ಯಾರನ್ನೂ ತನ್ನ ಎದೆಗೆ ಆಲಂಗಿಸಿಕೊಳ್ಳುವುದಿಲ್ಲ. ಆದರೂ ಅವನಿಗೆ ಬ್ರಾಹ್ಮಣರು ಎಂದರೆ ಎಷ್ಟು ಗೌರವ ಎಂದರೆ ನನ್ನಂತಹ ಬಡಬ್ರಾಹ್ಮಣನನ್ನು ಎದೆಗೆ ಆಲಂಗಿಸಿಕೊಂಡನು. ಬಡಪಾಪಿ ಬ್ರಾಹ್ಮಣನಾದ ನನಗೂ ಸಿರಿದೇವಿಯ ಏಕೈಕ ಆಶ್ರಯವಾದ ಈ ಪರಮಪ್ರಭು ಕೃಷ್ಣನಿಗೂ ಎಲ್ಲಿಯ ಹೋಲಿಕೆ? ಆದರೂ ನಾನು ಬ್ರಾಹ್ಮಣನಾದದ್ದರಿಂದ ಹೃತ್ಪೂರ್ವಕವಾದ ಸಂತೋಷದಿಂದ ತನ್ನ ಎರಡು ದಿವ್ಯ ಬಾಹುಗಳಿಂದ ನನ್ನನ್ನು ಆಲಂಗಿಸಿದನು. ಕೃಷ್ಣನು ನನ್ನಲ್ಲಿ ಎಷ್ಟು ಕರುಣೆಯನ್ನು ತೋರಿದನೆಂದರೆ, ಸಿರಿದೇವಿಯು ಮಲಗಿಕೊಳ್ಳುವ ಮಂಚದ ಮೇಲೆಯೇ ನನ್ನನ್ನು ಕೂಡಿಸಿದನು. ನನ್ನನ್ನು ತನ್ನ ಸ್ವಂತ ಸೋದರನಂತೆಯೇ ಕಂಡನು. ಅವನು ನನಗೆ ಮಾಡಿದ ಉಪಕಾರವನ್ನು ನಾನು ಯಾವ ರೀತಿಯಲ್ಲಿ ಮೆಚ್ಚಿಕೊಳ್ಳಲಿ? ನನಗೆ ಆಯಾಸವಾದಾಗ ಸಿರಿದೇವಿಯಾದ ಶ್ರೀಮತಿ ರುಕ್ಮಿಣೀದೇವಿಯು ತಾನೇ ಸ್ವತಃ ತನ್ನ ಕೈಯಲ್ಲಿ ಚಾಮರವನ್ನು ಹಿಡಿದು ಗಾಳಿಯನ್ನು ಹಾಕಲು ಪ್ರಾರಂಭಿಸಿದಳು. ಕೃಷ್ಣನ ಪ್ರಥಮ ಪತ್ನಿಯಾಗಿ ಅವಳು ತನ್ನ ಉನ್ನತ ಸ್ಥಾನವನ್ನು ಪರಿಗಣಿಸಲೇ ಇಲ್ಲ. ದೇವೋತ್ತಮ ಪರಮಪುರುಷನೇ ಬ್ರಾಹ್ಮಣರಲ್ಲಿ ಅವನಿಗಿರುವ ಪೂಜ್ಯ ಭಾವದಿಂದ ನನ್ನ ಸೇವೆಯನ್ನು ಮಾಡಿದನು. ನನ್ನ ಕಾಲುಗಳನ್ನು ಒತ್ತಿ ತನ್ನ ಕೈಗಳಿಂದಲೇ ನನಗೆ ಆಹಾರವನ್ನು ಕೊಟ್ಟ ಅವನು ನನ್ನನ್ನು ಪೂಜಿಸಿದಂತೆಯೇ ಆಯಿತು. ಸ್ವರ್ಗಲೋಕಗಳಿಗೆ ಏರಬೇಕೆಂದು ಬಯಸಿ ಅಥವಾ ಮುಕ್ತಿಯನ್ನು ಬಯಸಿ ಇಲ್ಲವೇ, ಪ್ರಾಪಂಚಿಕ ಶ್ರೀಮಂತಿಕೆಯನ್ನಾಗಲಿ ಪರಿಪೂರ್ಣ ಯೋಗಶಕ್ತಿಯನ್ನಾಗಲಿ ಬಯಸಿ ವಿಶ್ವದಲ್ಲಿ ಪ್ರತಿಯೊಬ್ಬರೂ ಕೃಷ್ಣನ ಚರಣಕಮಲಗಳನ್ನು ಪೂಜಿಸುತ್ತಾರೆ. ಆದರೂ ಪ್ರಭುವು ನನ್ನ ವಿಷಯದಲ್ಲಿ ಎಷ್ಟು ಕರುಣೆಯನ್ನು ತೋರಿದನೆಂದರೆ, ನನಗೆ ಒಂದು ಕಾಸನ್ನೂ ಕೊಡಲಿಲ್ಲ. ಅತಿ ಬಡವನಾದ ನನಗೆ ಸ್ವಲ್ಪ ಹಣ ಬಂದರೆ ಅಹಂಕಾರ ಬಂದು ಪ್ರಾಪಂಚಿಕ ಸಂಪತ್ತಿನ ಹುಚ್ಚು ಹಿಡಿದು ಅವನನ್ನು ಮರೆತು ಬಿಡಬಹುದು ಎಂದು ಅವನಿಗೆ ಗೊತ್ತು. ಬ್ರಾಹ್ಮಣ ಸುಧಾಮನ ಮಾತು ಸರಿಯಾದದ್ದು. ಬಡವನಾಗಿದ್ದು ಪ್ರಾಪಂಚಿಕ ಸಂಪತ್ತಿಗಾಗಿ ಪ್ರಭುವಿನ ವರವನ್ನು ಬೇಡಿ ಹೇಗೋ ಪ್ರಾಪಂಚಿಕ ಶ್ರೀಮಂತನಾದ ಸಾಮಾನ್ಯ ಮನುಷ್ಯನು ಕೂಡಲೇ ಪ್ರಭುವು ತನಗೆ ಮಾಡಿದ ಉಪಕಾರವನ್ನು ಮರೆತು ಬಿಡುತ್ತಾನೆ. ಆದುದರಿಂದಲೇ ಭಕ್ತನನ್ನು ಪರಿಶೀಲಿಸಿದ ನಂತರವೇ ಪ್ರಭುವು ಶ್ರೀಮಂತಿಕೆಯನ್ನು ಅನುಗ್ರಹಿಸುತ್ತಾನೆ. ನವಶಿಷ್ಯನಾದ ಭಕ್ತನು ಬಹುಶ್ರದ್ಧೆಯಿಂದ ಪ್ರಭುವಿನ ಸೇವೆಯನ್ನು ಮಾಡಿ ಪ್ರಾಪಂಚಿಕ ಸಂಪತ್ತನ್ನು ಬಯಸಿದರೆ ಪ್ರಭುವು ಅದು ಅವನಿಗೆ ದೊರೆಯದಂತೆ ಮಾಡುತ್ತಾನೆ. ಹೀಗೆ ಯೋಚಿಸುತ್ತಾ ಬ್ರಾಹ್ಮಣ ವಿದ್ವಾಂಸನು ತನ್ನ ಮನೆಯನ್ನು ತಲುಪಿದನು. ಅಲ್ಲಿ ಎಲ್ಲವೂ ಅಚ್ಚರಿಗೊಳಿಸುವಂತೆ ಬದಲಾಗಿದ್ದುದನ್ನು ಕಂಡನು. ಅವನ ಗುಡಿಸಿಲಿನ ಬದಲು ಬಹುಬೆಲೆ ಬಾಳುವ ರತ್ನಗಳು ಮತ್ತು ಆಭರಣಗಳಿಂದ ಮಾಡಿದ ಅರಮನೆಗಳಿದ್ದವು. ರತ್ನಗಳೂ ಆಭರಣಗಳೂ ಸೂರ್ಯನಂತೆ, ಚಂದ್ರನಂತೆ ಮತ್ತು ಅಗ್ನಿಯ ಕಿರಣಗಳಂತೆ ಹೊಳೆಯುತ್ತಿದ್ದವು. ದೊಡ್ಡ ಅರಮನೆಗಳು ಇದ್ದುದು ಮಾತ್ರವಲ್ಲ, ಅವುಗಳ ಮಧ್ಯೆ ಸುಂದರವಾಗಿ ಅಲಂಕೃತವಾಗಿದ್ದ ಉಪವನಗಳಿದ್ದವು. ಅವುಗಳಲ್ಲಿ ಸ್ಫುರದ್ರೂಪಿಗಳಾದ ಸ್ತ್ರೀ ಪುರುಷರು ಓಡಾಡುತ್ತಿದ್ದರು. ಆ ಉಪವನಗಳಲ್ಲಿ ಕಮಲದ ಹೂಗಳು ತುಂಬಿದ್ದ ಸುಂದರವಾದ ಕೊಳಗಳಿದ್ದವು ಮತ್ತು ಹಲವು ವರ್ಣಗಳ ಪಕ್ಷಿಗಳ ಗುಂಪುಗಳಿದ್ದವು. ತನ್ನ ವಾಸಸ್ಥಳದ ಈ ಅದ್ಭುತ ಬದಲಾವಣೆಯನ್ನು ಕಂಡು ಬ್ರಾಹ್ಮಣನು, ಇಂತಹ ಬದಲಾವಣೆಗಳನ್ನು ನಾನು ಹೇಗೆ ನೋಡುತ್ತಿದ್ದೇನೆ? ಈ ಸ್ಥಳವು ನನಗೆ ಸೇರಿದೆಯೇ ಅಥವಾ ಬೇರೆಯವರದೇ? ಇದು ನಾನು ವಾಸಿಸುತ್ತಿದ್ದ ಸ್ಥಳವೇ ಆದರೆ ಇಂತಹ ಅದ್ಭುತ ಬದಲಾವಣೆಯು ಹೇಗೆ ಆಯಿತು ಎಂದು ತನ್ನಲ್ಲಿಯೇ ಯೋಚಿಸಿದನು. ಬ್ರಾಹ್ಮಣ ವಿದ್ವಾಂಸನು ಇದನ್ನು ಕುರಿತು ಯೋಚಿಸುತ್ತಿದ್ದಾಗ ದೇವತೆಗಳ ಲಕ್ಷಣಗಳಿದ್ದ ಸುಂದರ ಸ್ತ್ರೀ ಪುರುಷರ ಒಂದು ಗುಂಪು ಸಂಗೀತಗಾರರ ವೃಂದದೊಡನೆ ಬಂದು ಅವನನ್ನು ಸ್ವಾಗತಿಸಿತು. ಎಲ್ಲರೂ ಮಂಗಳ ಗೀತೆಗಳನ್ನು ಹಾಡುತ್ತಿದ್ದರು. ತನ್ನ ಪತಿಯು ಬಂದನೆಂಬ ಸುದ್ದಿಯನ್ನು ಕೇಳಿ ಬ್ರಾಹ್ಮಣನ ಪತ್ನಿಗೆ ಬಹು ಸಂತೋಷವಾಯಿತು. ಆತುರಾತುರವಾಗಿ ಅರಮನೆಯಿಂದ ಹೊರಕ್ಕೆ ಬಂದಳು. ಬ್ರಾಹ್ಮಣನ ಪತ್ನಿಯು ಎಷ್ಟು ಸುಂದರಳಾಗಿದ್ದಳೆಂದರೆ ಅವನನ್ನು ಸ್ವಾಗತಿಸಲು ಸಿರಿದೇವಿಯೇ ಬಂದಂತಿತ್ತು. ಗಂಡನನ್ನು ತನ್ನೆದುರಿಗೆ ಕಾಣುತ್ತಲೇ ಅವಳ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಸುರಿದವು. ಅವಳ ಕಂಠವು ಬಿಗಿದು ಗಂಡನೊಡನೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಹರ್ಷೋನ್ಮಾದದಲ್ಲಿ ಅವಳು ಕಣ್ಣುಗಳನ್ನು ಮುಚ್ಚಿಕೊಂಡಳು. ಬಹುಪ್ರೇಮದಿಂದ ಅವಳು ಅವನಿಗೆ ತಲೆಬಾಗಿದಳು. ಅವನನ್ನು ಆಲಂಗಿಸಿಕೊಳ್ಳಬೇಕೆಂದು ಯೋಚಿಸಿದಳು. ಬಂಗಾರದ ಹಾರ ಮತ್ತು ಆಭರಣವನ್ನು ಧರಿಸಿ ಅವಳು ಅಲಂಕೃತಳಾಗಿದ್ದಳು. ಸೇವಕಿಯರ ಮಧ್ಯೆ ನಿಂತಿದ್ದ ಅವಳು ವಿಮಾನದಿಂದ ಇಳಿಯುತ್ತಿದ್ದ ದೇವತೆಯಂತೆ ಕಂಡಳು. ತನ್ನ ಹೆಂಡತಿಯು ಇಷ್ಟು ಸುಂದರಿಯಾಗಿರುವುದನ್ನು ಕಂಡು ಬ್ರಾಹ್ಮಣನಿಗೆ ಆಶ್ಚರ್ಯವಾಯಿತು. ಒಂದು ಮಾತನ್ನೂ ಆಡದೆ ಬಹುಪ್ರೀತಿಯಿಂದ ತನ್ನ ಪತ್ನಿಯೊಡನೆ ಅರಮನೆಯನ್ನು ಪ್ರವೇಶಿಸಿದನು. ಅರಮನೆಯನ್ನು ಬ್ರಾಹ್ಮಣನು ಪ್ರವೇಶಿಸಿದಾಗ ಅದು ಮನೆಯಂತಿರದೆ ಸ್ವರ್ಗದ ಅರಸನ ಅರಮನೆಯಂತೆ ಇದ್ದುದನ್ನು ಕಂಡನು. ರತ್ನಾಭರಣಗಳಿಂದ ಖಚಿತವಾದ ಸ್ತಂಭಗಳಿಂದ ಅರಮನೆಯು ಆವೃತವಾಗಿತ್ತು. ಮಂಚಗಳನ್ನು ದಂತದಿಂದ ಮಾಡಲಾಗಿತ್ತು. ಚಿನ್ನ ಮತ್ತು ಆಭರಣಗಳಿಂದ ಅಲಂಕಾರ ಮಾಡಲಾಗಿತ್ತು. ಹಾಸಿಗೆಯು ಹಾಲಿನ ನೊರೆಯಷ್ಟು ಬೆಳ್ಳಗಿತ್ತು. ಕಮಲದ ಹೂವಿನಷ್ಟು ಮೃದುವಾಗಿತ್ತು. ಬಂಗಾರದ ಕಂಬಿಗಳಿಂದ ಚಾಮರಗಳು ಇಳಿಬಿದ್ದಿದ್ದವು. ಕಮಲದ ಹೂವಿನಂತೆ ಮೃದುವಾಗಿದ್ದ ಸುಪ್ಪತ್ತಿಗೆಗಳಿದ್ದ ಚಿನ್ನದ ಸಿಂಹಾಸನಗಳಿದ್ದವು. ಹಲವಾರು ಎಡೆಗಳಲ್ಲಿ ಸುತ್ತಲೂ ಮುತ್ತಿನ ಕುಚ್ಚುಗಳಿದ್ದ ಮಕ್ಮಲ್ ಮತ್ತು ರೇಷ್ಮೆಗಳ ಮೇಲ್ಚಪ್ಪರಗಳಿದ್ದವು. ಆ ಕಟ್ಟಡವು ಬಹು ಸೊಗಸಾದ ಮತ್ತು ಪಾರದರ್ಶಕವಾದ ಅಮೃತ ಶಿಲೆಯ ಅಸ್ಥಿಭಾರದ ಮೇಲೆ ನಿಂತಿತ್ತು. ಅರಮನೆಯಲ್ಲಿದ್ದ ಸ್ತ್ರೀಯರೆಲ್ಲ ಬೆಲೆ ಬಾಳುವ ಒಡವೆಗಳಿಂದ ಮಾಡಿದ ದೀಪಗಳನ್ನು ಕೊಂಡೊಯ್ಯುತ್ತಿದ್ದರು. ಜ್ಯೋತಿಗಳೂ ಒಡವೆಗಳೂ ಸೇರಿ ಆಶ್ಚರ್ಯಕರವಾಗುವಷ್ಟು ಪ್ರಕಾಶಮಾನವಾದ ಬೆಳಕು ಉಂಟಾಗಿತ್ತು. ತನ್ನ ಸ್ಥಿತಿಯು ಬದಲಾಗಿ ಶ್ರೀಮಂತಿಕೆಯು ಲಭ್ಯವಾದದ್ದನ್ನು ಕಂಡು ಇದ್ದಕ್ಕಿದ್ದಂತೆ ಆದ ಈ ಬದಲಾವಣೆಗೆ ಕಾರಣವು ಬ್ರಾಹ್ಮಣನಿಗೆ ತಿಳಿಯಲಿಲ್ಲ. ಬಹುಗಂಭೀರವಾಗಿ ಇದು ಹೇಗೆ ಆಯಿತು ಎಂದು ಚಿಂತಿಸಲು ಪ್ರಾರಂಭಿಸಿದನು.